ಜೆಹೋವಾ ಹೈಲಿ
ತನ್ನ ನಿಷ್ಠಾವಂತ ಸೇವಕರ ಧೈರ್ಯವನ್ನು ಯೆಹೋವನು ತುಂಬಾ ಅಮೂಲ್ಯವಾಗಿ ಕಾಣ್ತಾನೆ. ಬೇರೆ ಗುಣಗಳಂತೆಯೇ ನಿಜ ಧೈರ್ಯವು ನಮ್ಮ ಕ್ರಿಯೆಗಳಿಂದ ತಿಳಿದು ಬರ್ತದೆ. ಉದಾಹರಣೆಗೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೇ. ಪ್ರೀತಿ ಅಂದರೆ ಬರೀ ಬಾಯಿ ಮಾತಿನಲ್ಲಿ ತೋರಿಸೋದಲ್ಲ, ಅದನ್ನು ಕಾರ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿಸಬೇಕು ಎಂದು ಬೈಬಲ್ ಹೇಳ್ತದೆ. ಧೈರ್ಯವನ್ನು ಸಹ ಹೀಗೆ ಕ್ರಿಯೆಗಳಲ್ಲಿ ತೋರಿಸಬೇಕು. ಕಷ್ಟದ ಸನ್ನಿವೇಶಗಳನ್ನು ಎದುರಿಸಲು ಯೆಹೋವನ ಮೇಲೆ ನಮಗೆ ಬಲವಾದ ಭರವಸೆ ಇರಬೇಕು. ಈ ಭರವಸೆ ಕ್ರಿಯೆಗಳಿಂದಲೂ ಕೂಡಿರಬೇಕು. ಯಾವ ಕೆಲಸನೂ ಮಾಡದೆ, ಏನೂ ನಿರ್ಣಯ ಮಾಡದೆ ಅಥವಾ ಸುಮ್ಮನೆ ಇದ್ದರೆ ಅದು ಧೈರ್ಯದ ಕೊರತೆ ಇದೆ ಅಂತ ತೋರಿಸ್ಬೋದು. ಧೈರ್ಯ ನಮ್ಮನ್ನು ಭಯಪಡದೆ ಮಾತಾಡುವಂತೆ, ಕ್ರಿಯೆಗೈಯುವಂತೆ ಪ್ರಚೋದಿಸುತ್ತದೆ. ಆಗ ಯೆಹೋವನು ನಮ್ಮ ಧೈರ್ಯವನ್ನು ಆಶೀರ್ವದಿಸಿ ಜಯಗಳಿಸಲು ಸಹಾಯ ಮಾಡ್ತಾನೆ. ಈ ನಿಜತ್ವವು ಬೈಬಲ್ನಲ್ಲಿರೋ ದಾವೀದನ ವೃತ್ತಾಂತದಲ್ಲಿ ಚೆನ್ನಾಗಿ ತಿಳಿದು ಬರ್ತದೆ. ಯೆಹೋವನ ಚಿತ್ತ ಮಾಡಬೇಕಾಗಿ ಬಂದಾಗ ದಾವೀದನು ಧೀರನಾಗಿದ್ದು ಅದನ್ನು ಕ್ರಿಯೆಯಲ್ಲಿ ತೋರಿಸ್ದ. ತಪ್ಪುಗಳನ್ನು ಮಾಡಿದರೂ, ಕಷ್ಟಗಳನ್ನು ಎದುರಿಸಿದರೂ ಯೆಹೋವನಿಗೆ ತನ್ನ ಜೀವನದ ಕೊನೆ ಗಳಿಗೆವರೆಗೆ ನಂಬಿಗಸ್ತನಾಗಿ ಉಳಿದ. ತಾನು ಸಾಯೋದಕ್ಕಿಂತ ಸ್ವಲ್ಪ ಮುಂಚೆ ಯೆಹೋವನ ಆಲಯ ಕಟ್ಟುವ ಭಾರೀ ಜವಾಬ್ದಾರಿಯನ್ನು ತನ್ನ ಮಗ ಸೊಲೊಮೋನನಿಗೆ ವಹಿಸಿಕೊಟ್ಟ. ಯೆಹೋವನೇ ನೇರವಾಗಿ ಕೊಟ್ಟಿದ್ದ ದೇವಾಲಯದ ನಕ್ಷೆಯನ್ನು ದಾವೀದ ತನಗೆ ಕೊಟ್ಟಾಗ ಸೊಲೊಮೋನನಿಗೆ ಕೈಕಾಲು ಆಡಿರಲಿಕ್ಕಿಲ್ಲ. ಆದರೆ ದಾವೀದ ತನ್ನ ಮಾತುಗಳಿಂದ ಸೊಲೊಮೋನನಲ್ಲಿ ಧೈರ್ಯ ತುಂಬಿದ. ಆ ಮಾತುಗಳು ಇಂದು ಎದುರಾಗುವ ಸಮಸ್ಯೆಗಳನ್ನು ನಿಭಾಯಿಸಲು ನಮ್ಮಲ್ಲೂ ಧೈರ್ಯ ತುಂಬಬಲ್ಲವು. ದಯವಿಟ್ಟು ನೀವೆಲ್ಲರೂ, ಮಕ್ಕಳು ಮತ್ತು ಯುವಕರು ಸಹ, ನಿಮ್ಮ ಬೈಬಲನ್ನು ಒಂದನೇ ಪೂರ್ವಕಾಲ ವೃತ್ತಾಂತ 28:1-20 ತೆರೆಯಿರಿ. ಅಲ್ಲಿನ ವೃತ್ತಾಂತವನ್ನು ಓದುವಾಗ ಗಮನ ಕೊಟ್ಟು ಆಲಿಸಿ. 1 ಪೂರ್ವಕಾಲ ವೃತ್ತಾಂತ 28:1-20
ದಾವೀದನು ಇಸ್ರಾಯೇಲರ ಎಲ್ಲಾ ಅಧಿಪತಿಗಳನ್ನು, ಅಂದರೆ ಕುಲಾಧಿಪತಿಗಳು, ಅರಸನ ಸೇವೆ ಮಾಡುತ್ತಿರುವ ವರ್ಗನಾಯಕರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಧನ ಕುರಿ ಮೊದಲಾದ ಸ್ವತ್ತಿನ ಮೇಲ್ವಿಚಾರಕರು, ರಾಜಪುತ್ರ ಪಾಲಕರು, ಕಂಚುಕಿಗಳು, ರಣವೀರರು, ಅಂತೂ ಎಲ್ಲಾ ಘನವಂತರನ್ನು ಯೆರೂಸಲೇಮ್‌ಗೆ ಕರೆಸಿದನು. ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ,
ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರವೂ, ನಮ್ಮ ದೇವರ ಪಾದಪೀಠಕ್ಕೋಸ್ಕರವೂ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿದೆನು. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು. ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ತಂದೆಯ ಮನೆಯವರೆಲ್ಲರಲ್ಲಿ ನನ್ನನ್ನೇ ಸದಾ ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಆರಿಸಿಕೊಂಡನು. ಆತನು ಯಹೂದ ಕುಲವು ರಾಜಕುಲವಾಗಬೇಕೆಂದು ನೇಮಿಸಿ ಆ ಕುಲದಲ್ಲಿ ನನ್ನ ತಂದೆಯ ಕುಟುಂಬವನ್ನು ಆರಿಸಿಕೊಂಡನು. ನನ್ನ ತಂದೆಯ ಎಲ್ಲ ಮಕ್ಕಳಲ್ಲಿ ನನ್ನನ್ನೇ ಮೆಚ್ಚಿ ಇಸ್ರಾಯೇಲರೆಲ್ಲರ ಅರಸನನ್ನಾಗಿ ಮಾಡಿದನು. ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೊಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸುವುದಕ್ಕೋಸ್ಕರ ಆರಿಸಿಕೊಂಡನು. ಆತನು ನನಗೆ, ನಿನ್ನ ಮಗನಾದ ಸೊಲೊಮೋನನೇ ನನ್ನ ಆಲಯವನ್ನೂ ಅದರ ಪ್ರಾಕಾರಗಳನ್ನೂ ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ. ನಾನು ಅವನಿಗೆ ತಂದೆಯಾಗಿರುವೆನು. ಅವನು ಈಗಿನಂತೆ ಯಾವಾಗಲೂ ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾಕಾಲವೂ ಸ್ಥಿರಪಡಿಸುವನೆಂದು ಹೇಳಿದ್ದಾನೆ. ನಿಮ್ಮ ದೇವರಾದ ಯೆಹೋವನ ಎಲ್ಲಾ ಆಜ್ಞೆಗಳನ್ನು ಧ್ಯಾನಿಸಿ ಕೈಕೊಳ್ಳಬೇಕೆಂದು ಯೆಹೋವನ ಮಂಡಳಿಯಾದ ಸಮಸ್ತ ಇಸ್ರಾಯೇಲರ ಎದುರಿನಲ್ಲಿ ನಮ್ಮ ದೇವರಿಗೆ ಕೇಳಿಸುವಂತೆ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹಾಗೆ ಮಾಡಿದರೆ ಈ ಒಳ್ಳೆ ದೇಶವು ಸದಾಕಾಲ ನಿಮ್ಮ ಮತ್ತು ನಿಮ್ಮ ಸಂತಾನದವರ ಸ್ವಾಸ್ಥ್ಯವಾಗಿರುವುದು. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಆದುದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ. ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು.
ತರುವಾಯ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವಾಲಯದ ಮಂಟಪ, ಕೊಟ್ಟಾರಗಳು, ಭಂಡಾರಗಳು, ಮೇಲುಪ್ಪರಿಗೆಗಳು, ಒಳಗಣ ಕೋಣೆಗಳು, ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು, ಯೆಹೋವನ ಆಲಯದ ಅಂಗಳಗಳು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಇವುಗಳ ವಿಷಯವಾಗಿಯೂ, ಯಾಜಕರ ಮತ್ತು ಲೇವಿಯರ ವರ್ಗಗಳು, ಯೆಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲ ಆರಾಧನೆಯ ಎಲ್ಲ ಸಾಮಗ್ರಿಗಳು ಇವುಗಳ ವಿಷಯವಾಗಿಯೂ ತಾನು ನಿರ್ಣಯಿಸಿಕೊಂಡದ್ದೆಲ್ಲವನ್ನೂ ವಿವರಿಸಿದನು. ಇದಲ್ಲದೆ ಆರಾಧನೆಯ ಆಯಾ ಆಚಾರಗಳಲ್ಲಿ ಉಪಯೋಗವಾಗಬೇಕಾದ ಎಲ್ಲ ಸಾಮಾನುಗಳ ಬೆಳ್ಳಿ ಬಂಗಾರದ ತೂಕ, ಅಂದರೆ ಬಂಗಾರದ ಹಣತೆಗಳಿರುವ ಬಂಗಾರದ ಪ್ರತಿಯೊಂದು ದೀಪಸ್ತಂಭದ ತೂಕ, ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗವಾಗುವ ಪ್ರತಿಯೊಂದು ಬೆಳ್ಳಿಯ ದೀಪಸ್ತಂಭದ ಮತ್ತು ಅದರ ಹಣತೆಗಳ ತೂಕ, ಮೀಸಲ ರೊಟ್ಟಿಗಳನ್ನಿಡುವ ಪ್ರತಿಯೊಂದು ಮೇಜಿಗೆ ಉಪಯೋಗಿಸಬೇಕಾದ ಬಂಗಾರದ ತೂಕ, ಬೆಳ್ಳಿಯ ಮೇಜುಗಳ ಬೆಳ್ಳಿಯ ತೂಕ, ಚೊಕ್ಕ ಬಂಗಾರದ ಮುಳ್ಳು ಬೋಗುಣಿ ಹೂಜೆಗಳ ಮತ್ತು ಬೆಳ್ಳಿ ಬಂಗಾರದ ಆಯಾ ಪಾತ್ರೆಗಳ ತೂಕ, ಧೂಪವೇದಿಗೆ ಉಪಯೋಗಿಸಬೇಕಾದ ಚೊಕ್ಕ ಬಂಗಾರದ ತೂಕ ಎಷ್ಟೆಷ್ಟಾಗಿರಬೇಕೆಂಬುದನ್ನು ವಿವರಿಸಿ, ಹರಡಿದ ರೆಕ್ಕೆಗಳಿಂದ ಯೆಹೋವನ ನಿಬಂಧನ ಮಂಜೂಷವನ್ನು ಮರೆಮಾಡುವ ಬಂಗಾರದ ಕಿರೂಬಿ ವಾಹನದ ನಕ್ಷೆಯನ್ನು ಕೊಟ್ಟನು. ಆಮೇಲೆ ದಾವೀದನು
ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲ ಕೆಲಸಗಳ ವಿಷಯವಾದ ಜ್ಞಾನವು ನನಗೆ ಯೆಹೋವನ ಲೇಖನದಿಂದಲೇ ಪ್ರಾಪ್ತವಾಯಿತು
ಎಂದನು. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ,
ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲ ಕೆಲಸವೂ ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ.
ಸೊಲೊಮೋನನಿಗೆ ಸಿಕ್ಕಿದ ಆ ಭಾರೀ ಕೆಲಸದ ಬಗ್ಗೆ ಯೋಚಿಸಿ. ಅವನೀ ದೇವಾಲಯವನ್ನು ಕೇವಲ ಕಟ್ಟುವಂತೆ ಹೇಳಲಿಲ್ಲ, ಬದಲಿಗೆ ಆ ಆಲಯ ಅಧಿಕ ಶೋಭಾಯಮಾನವಾಗಿ ಎಲ್ಲಾ ದೇಶಗಳಲ್ಲಿ ಸೌಂದರ್ಯಕ್ಕಾಗಿ ಹೆಸರುವಾಸಿಯಾಗಬೇಕಿತ್ತು. ಸೊಲೊಮೋನನಿಗೆ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಏನೇನೂ ಅನುಭವ ಇರಲಿಲ್ಲ. ಮುಂದೆ ಸವಾಲುಗಳು ಎದುರಾಗ್ತವೆ ಎಂದು ದಾವಿದ ಅರ್ಥ ಮಾಡಿಕೊಂಡನು. ಜೊತೆಗೆ ಸೊಲೊಮೋನ ಕುಟುಂಬಸ್ಥರಿಂದ ಮತ್ತು ಹೊರಗಿನವರಿಂದ ತೊಂದರೆಗಳನ್ನು ಎದುರಿಸಬೇಕಿತ್ತು. ಆದ್ದರಿಂದ ತನ್ನ ಮಗ ಯೆಹೋವನಿಗೆ ನಿಷ್ಠಾವಂತನಾಗಿದ್ದು ವಿಧೇಯನಾಗಬೇಕು ಎಂದು ಬುದ್ಧಿ ಹೇಳಿದನು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು ಎಂದು ಉತ್ತೇಜಿಸಿದನು. ಭಯದಿಂದ ಸೊಲೊಮೋನನಿಗೆ ದಿಕ್ಕು ಕಾಣದೆ ಹೋಗಿರಬಹುದು. ಅವನ ಈ ನೇಮಕ ತುಂಬಾ ಕಷ್ಟ ಎಂದು ನೆನೆಸಿ ಅದನ್ನ ಮುಂದೂಡಬಹುದಿತ್ತು, ಅದನ್ನ ಕೈಗೆತ್ತಿಕೊಳ್ಳದೆ ಹೋಗಬಹುದಿತ್ತು. ಈ ರೀತಿ ಏನಾದರೂ ಆಗಿದ್ದರೆ ಯೆಹೋವನಿಗೆ ತುಂಬಾ ನೋವಾಗ್ತಿತ್ತು. ಅದಕ್ಕೆ ದಾವೀದ ಇನ್ನೊಮ್ಮೆ ಅದೇ ಬುದ್ಧಿಮಾತನ್ನು ಹೇಳಿದ, ಕೆಲಸಕ್ಕೆ ಕೈ ಹಾಕು. ಯೆಹೋವನಿದ್ದಾನೆ ಎಂಬ ಧೈರ್ಯ ಮತ್ತು ಭರವಸೆಯನ್ನು ಕ್ರಿಯೆಗಳಲ್ಲಿ ತೋರಿಸಬೇಕೆಂದು ದಾವೀದ ಅರ್ಥ ಮಾಡಿಕೊಂಡಿದ್ದ. ತನ್ನ ಜೀವನದ ಅನುಭವಗಳಿಂದ ಅದನ್ನು ಮನಗಂಡಿದ್ದ. ಬನ್ನಿ, ದಾವೀದ ಧೈರ್ಯ ತೋರಿಸಿದ ಕೆಲವು ಘಟನೆಗಳನ್ನು ಪರೀಕ್ಷಿಸಿ ನೋಡೋಣ. ಈ ವೃತ್ತಾಂತವನ್ನು ಓದುವಾಗ ಕಷ್ಟಗಳು ಎದುರಾದಾಗ ದಾವೀದ ಅವನ್ನು ಮುಂದೂಡುವ, ಹಿಂಜರಿಯುವ ಅಥವಾ ತಬ್ಬಿಬ್ಬಾಗಿ ಸುಮ್ಮನಿರೋ ಸ್ವಭಾವ ಬೆಳೆಸ್ಕೊಂಡ ಎಂದು ಕೇಳಿಕೊಳ್ಳಿ. ಉದಾಹರಣೆಗೆ, ದಾವೀದನನ್ನು ಇಸ್ರಾಯೇಲಿನ ರಾಜನಾಗಿ ಅಭಿಷೇಕಿಸಿದ ಸನ್ನಿವೇಶವನ್ನು ಪರಿಗಣಿಸಿ. ರಾಜ ಸೌಲ ಇನ್ನೂ ಆಳ್ವಿಕೆ ಮಾಡ್ತಿದ್ದಾನೆ, ಆದರೆ ಅವನ ದುರಹಂಕಾರದಿಂದಾಗಿ ಯೆಹೋವನು ಅವನನ್ನು ತಿರಸ್ಕರಿಸಿದ್ದಾನೆ. ನಿಮ್ಮ ಬೈಬಲನ್ನು 1 ಸಮುವೇಲ 16:1-23 ತೆರೆಯಿರಿ. ಅಲ್ಲಿನ ವೃತ್ತಾಂತಕ್ಕೆ ಗಮನ ಕೊಡಿ. 1 ಸಮುವೇಲ 16:1-23.
ಯೆಹೋವನು ಸಮುವೇಲನಿಗೆ,
ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ.
ಅದಕ್ಕೆ ಸಮುವೇಲನು,
ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ
ಎಂದನು. ಅದಕ್ಕೆ ಯೆಹೋವನು,
ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಷಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದದ್ದನ್ನು ನಾನೇ ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು.
ಯೆಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮ್ಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು,
ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೇ
ಎಂದು ಕೇಳಲು ಅವನು,
ಹೌದು, ಶುಭಕರವಾಗಿದೆ. ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ
ಎಂದು ಹೇಳಿ ಇಷಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನೂ ಯಜ್ಞಕ್ಕೆ ಕರೆದನು. ಅವರು ಬರಲು ಅವನು ಎಲೀಯಾಬನನ್ನು ನೋಡಿ,
ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ
ಎಂದುಕೊಂಡನು. ಆದರೆ ಯೆಹೋವನು ಸಮುವೇಲನಿಗೆ,
ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ
ಅಂದನು. ಇಷಾಯನು ಅಬಿನಾದಾಬನನ್ನು ಸಮುವೇಲನ ಬಳಿಗೆ ಬರಮಾಡಲು ಸಮುವೇಲನು,
ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ.
ತರುವಾಯ ಇಷಯನು ಶಮ್ಮ ಎಂಬುವನನ್ನು ಬರಮಾಡಲು ಸಮುವೇಲನು,
ಯೆಹೋವನು ಇವನನ್ನೂ ಆರಿಸಿಕೊಳ್ಳಲಿಲ್ಲ.
ಹೀಗೆ ಇಷಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು,
ಯೆಹೋವನು ಇವರನ್ನೂ ಆರಿಸಿಕೊಳ್ಳಲಿಲ್ಲ
ಎಂದು ನುಡಿದನು. ಅನಂತರ ಸಮುವೇಲನು ಇಷಯನನ್ನು,
ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ
ಎಂದು ಕೇಳಲು ಅವನು,
ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿಮೇಯಿಸುವುದಕ್ಕೆ ಹೋಗಿದ್ದಾನೆ
ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು,
ಅವನನ್ನು ಕರೆ ಕಳಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು
ಎಂದು ಹೇಳಲು ಇಷಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ,
ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ
ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ,
ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು
ಎಂದು ಹೇಳಿದರು. ಸೌಲನು ಅವರಿಗೆ,
ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ.
ಸೇವಕರಲ್ಲೊಬ್ಬನು ಅವನಿಗೆ,
ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನೂ ಆಗಿದ್ದಾನೆ.
ಕೂಡಲೇ ಸೌಲನು ಇಷಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ,
ಕುರಿಗಳನ್ನು ಮೇಯಿಸುತ್ತಿರುವ ನಿನ್ನ ಮಗನಾದ ದಾವಿದನನ್ನು ನನ್ನ ಬಳಿಗೆ ಕಳುಹಿಸು.
ಇಷಯನು ರೊಟ್ಟಿಯನ್ನು, ಒಂದು ಬುದ್ದಲಿ ದ್ರಾಕ್ಷಾರಸವನ್ನು, ಒಂದು ಹೋತಮರಿಯನ್ನು ಕತ್ತೆಯ ಮೇಲೆ ಹೇರಿಸಿ ತನ್ನ ಮಗನಾದ ದಾವಿದನ ಮುಖಾಂತರ ಸೌಲನಿಗೆ ಕಳುಹಿಸಿದನು. ಹೀಗೆ ದಾವಿದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು. ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಆಯುಧಗಳನ್ನು ಹೊರುವುದಕ್ಕೆ ನೇಮಿಸಿಕೊಂಡನು. ತರುವಾಯ ಸೌಲನು ಇಷಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ,
ನಾನು ದಾವಿದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ.
ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವಿದನು ಕಿನ್ನರಿಯನ್ನು ಬಾರಿಸುವನು, ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು. ಅವನು ಉಪಶಮನ ಹೊಂದಿ ಚೆನ್ನಾಗಿರುವನು.
ಓದ್ತಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಯುವ ದಾವಿದ, ಅವನ ತಂದೆ ಮತ್ತು ಅಣ್ಣಂದಿರು ಪ್ರವಾದಿ ಸಮುವೇಲನ ಮುಂದೆ ನಿಂತಿರೋದನ್ನು ಕಲ್ಪಿಸ್ಕೊಂಡ್ರ? ಆಗ ದಾವಿದನನ್ನು ರಾಜನಾಗಿ ಆರಿಸಿ ಅವನನ್ನು ಅಭಿಷೇಕಿಸುವಂತೆ ಯೆಹೋವನೇ ಆಜ್ಞಾಪಿಸಿದನು. ಆದರೆ ಸೌಲ ಇನ್ನೂ ರಾಜನಾಗಿಯೇ ಇದ್ದಾನೆ. ಜನರು ಇವನನ್ನೇ ಇನ್ನೂ ರಾಜನಾಗಿ ಗೌರವಿಸುತ್ತಿದ್ದಾರೆ. ದಾವಿದನಿಗೆ ಈ ಸನ್ನಿವೇಶದಲ್ಲಿ ಖಂಡಿತ ಧೈರ್ಯ ಬೇಕಿತ್ತು. ಒಂದು ಕಾರಣ, ತನ್ನನ್ನು ರಾಜನಾಗಲು ಅಭಿಷೇಕಿಸಲಾಗಿದೆ ಎಂದ ಅಕಸ್ಮಾತ್ ಸೌಲನಿಗೆ ಗೊತ್ತಾದರೆ ಏನು ಗತಿ? ಸೌಲ ಖಂಡಿತ ಅವನನ್ನು ಕೊಂದಾಕ್ಬಿಡ್ತಾನೆ. ಇಂಥ ಸಂದರ್ಭದಲ್ಲಿ ದಾವಿದನಿಗೆ ಸೌಲನ ಅರಮನೆಯಲ್ಲೇ ಅವನ ವೈಯಕ್ತಿಕ ಸಹಾಯಕನಾಗುವ ಕೆಲಸ ಸಿಕ್ತು. ಖಂಡಿತ ಅವನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕಿತ್ತು. ನಮ್ಮ ಬಗ್ಗೆ ಏನು? ಕುಟುಂಬದ ಕಷ್ಟಗಳಿಂದ, ಆರೋಗ್ಯ ಸಮಸ್ಯೆಯಿಂದ, ಹಣಕಾಸಿನ ತೊಂದರೆ, ಹಿಂಸೆ ಅಥವಾ ನಮ್ಮಲ್ಲಿರೋ ತಪ್ಪಾದ ಯೋಚನೆಗಳಿಂದ ನಾವು ಚಿಂತೆ ಮಾಡ್ತೇವೆ. ಆದರೆ ಈ ಸಮಸ್ಯೆಗಳು ನಮ್ಮನ್ನು ಆಧ್ಯಾತ್ಮಿಕವಾಗಿ ನಿಷ್ಕ್ರಿಯರಾಗಿ ಮಾಡಬಾರದು. ನಾವು ಯೆಹೋವನ ಸಹಾಯವನ್ನು ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ಸಭೆಯ ಮೂಲಕ ಪಡೆದುಕೊಳ್ಬೇಕು. ನಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಾವಾಗಾಗ ಪ್ರಾಯೋಗಿಕ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು. ಸಮಸ್ಯೆಗಳು ಪೂರ್ತಿಯಾಗಿ ಪರಿಹಾರ ಆಗದಿದ್ದರೂ ನಾವು ಯೆಹೋವನ ಚಿತ್ತವನ್ನು ನಮ್ಮಿಂದಾದಷ್ಟು ಮಾಡುತ್ತಾ ಆತನ ಸೇವೆಯಲ್ಲಿ ಯಾವಾಗಲೂ ತಲ್ಲೀನರಾಗಿರಬೇಕು. ಅದೆಂಥ ಕಷ್ಟಗಳೆದುರಾದರೂ ನಾವು ಹೀಗೆ ಮಾಡಬೇಕು. ಇದು ನಿಜವಾದ ಧೈರ್ಯ. ಸೌಲನ ಅರಮನೆಗೆ ಬರಬೇಕು ಅಂದಾಗ ದಾವೀದ ಭಯದಿಂದ ಕುಗ್ಗಿ ಹೋಗಲಿಲ್ಲ. ಅವನು ಸ್ಥಿರಚಿತ್ತನಾಗಿದ್ದು ಧೈರ್ಯವಾಗಿ ಕೆಲಸಕ್ಕೆ ಕೈ ಹಾಕಿದನು. ತನಗೆ ಅಗತ್ಯವಿರೋ ಪ್ರಾಯೋಗಿಕ ವಿವೇಕವನ್ನು ಯೆಹೋವನು ಖಂಡಿತ ಕೊಡುವನು ಎಂಬ ನಂಬಿಕೆಯಿಂದ ಈ ಕೆಲಸವನ್ನು ಸ್ವೀಕರಿಸಿದನು. ರಾಜ ಸೌಲ ದಾವೀದನನ್ನು ತುಂಬಾ ಪ್ರೀತಿಸಿದನು ಮತ್ತು ಅವನನ್ನು ತನ್ನ ಆಯುಧಗಳನ್ನು ಹೊರಲು ನೇಮಿಸಿದನು. ದಯವಿಟ್ಟು ನಿಮ್ಮ ಬೈಬಲನ್ನು 1 ಸಮುವೇಲ 17:1-51 ತೆರೆಯಿರಿ. ಅಂದರೆ ಮುಂದಿನ ಅಧ್ಯಾಯ 1 ಸಮುವೇಲ 17:1 ನೋಡಿ. ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ದಾವೀದ ಗೊಲ್ಯಾತನ ಕತೆ. ದಾವೀದ ಹೇಗೆ ಪ್ರಾಯೋಗಿಕ ವಿವೇಕ ಮತ್ತು ಧೈರ್ಯ ತೋರಿಸಿದ ಎಂದು ಈ ವೃತ್ತಾಂತ ತಿಳಿಸುತ್ತದೆ.
ಫಿಲಿಸ್ಟಿಯರು ಯುದ್ಧ ಮಾಡುವುದಕ್ಕೋಸ್ಕರ ಯಹೂದ ದೇಶದ ಸೊಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸೊಕೋವಿಗೂ ಅಜೇಕಕ್ಕೂ ಮಧ್ಯದಲ್ಲಿರುವ ಎಫೆಸ್ದ ಮಿಮ್ಮಿನಲ್ಲಿ ಪಾಳೆ ಮಾಡಿಕೊಂಡರು. ಸೌಲನು ಇಸ್ರಾಯೇಲರು ಫಿಲಿಸ್ಟಿಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆ ಮಾಡಿಕೊಂಡು ವ್ಯೂಹ ಕಟ್ಟಿದರು. ಫಿಲಿಸ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ, ಇಸ್ರಾಯೇಲರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತರು. ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಸ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಅವನ ಶಿರಸ್ತ್ರಾಣವು ತಾಮ್ರದ್ದು. ಅದೇ ಲೋಹದ ಬಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಪಾದರಕ್ಷೆಗಳು, ಹೆಗಲ ಮೇಲಣ ಈಟಿಯು ತಾಮ್ರದವು. ಅವನ ಭರ್ಜಿಯ ಹಿಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯನ್ನು ಹೊರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ,
ನೀವು ಯುದ್ಧ ಮಾಡಬಂದಿದ್ದೇಕೆ? ನಾನು ಫಿಲಿಸ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು
ಎಂದು ಹೇಳಿದನು. ಮತ್ತು ಅವನು,
ಈವತ್ತು ಇಸ್ರಾಯೇಲ್ ಸೈನ್ಯದವರನ್ನು ಈಯಾಳಿಸುತ್ತೇನೆ, ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ ನೋಡೋಣ.
ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆಯೊಡೆದು ಹೋಯಿತು. ಯೆಹೂದದ ಬೆತ್ಲೆಹೇಮ್ ಊರಿನ ಎಫ್ರಾತ್ಯನಾದ ಇಷಯನೆಂಬವನು ಸೌಲನ ಕಾಲದಲ್ಲಿ ಬಹು ವೃದ್ಧನಾಗಿದ್ದನು. ಇವನ 8 ಮಂದಿ ಮಕ್ಕಳಲ್ಲಿ ದಾವೀದನೆಂಬುವನು ಒಬ್ಬನು. ಇವನ 3 ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಿದ್ದರು. ಅವರಲ್ಲಿ ಚೊಚ್ಚಲ ಮಗನ ಹೆಸರು ಎಲಿಯಾಬ್, ಮರಚಲ ಮಗನ ಹೆಸರು ಅಬಿನಾದಾಬ್, ಮೂರನೆಯವನ ಹೆಸರು ಶಮ್ಮ. ದಾವಿದನೇ ಎಲ್ಲರಿಗಿಂತಲೂ ಕಿರಿಯವನು. ಮೂರು ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋದದರಿಂದ ದಾವಿದನು ಸೌಲನನ್ನು ಬಿಟ್ಟು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೆಮ್ಗೆ ಹೋದನು. ಆ ಫಿಲಿಸ್ಟಿಯನ್ನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. ಒಂದು ದಿವಸ ಇಷಯನು ತನ್ನ ಮಗನಾದ ದಾವಿದನಿಗೆ,
ಇಲ್ಲಿ 30 ಸೇರು ಹುರಿಗಾಳು 10 ರೊಟ್ಟಿಗಳು ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ. ಇವುಗಳನ್ನು ಅವರ ಸಹಸ್ರಾಧಿಪತಿಗೆ ಕೊಡು. ಬರುವಾಗ ನಿನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ
ಎಂದು ಹೇಳಿದನು. ದಾವಿದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಇಷಯನು ಹೇಳಿದವುಗಳನ್ನು ತೆಗೆದುಕೊಂಡು ಸೈನ್ಯವು ಹೊರಟು ಯುದ್ಧಕ್ಕಾಗಿ ಆರ್ಭಟಿಸುವ ಹೊತ್ತಿನಲ್ಲಿ ಪಾಳೆಯದ ಬಂಡಿಗಳು ನಿಂತಿದ್ದ ಸ್ಥಳಕ್ಕೆ ಬಂದನು. ಇಸ್ರಾಯೇಲರು ಫಿಲಿಸ್ಟಿಯರು ಎದುರೆದುರಾಗಿ ವ್ಯೂಹ ಕಟ್ಟುವಷ್ಟರಲ್ಲಿ ದಾವಿದನು ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೊಲ್ಯಾತನೆಂಬ ಆ ಫಿಲಿಸ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ದಾವಿದನು ಅವನ ಮಾತುಗಳನ್ನು ಕೇಳಿದನು. ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಅವರು,
ಇಸ್ರಾಯೇಲರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರಾ? ಯಾವನು ಇವನನ್ನು ಕೊಲ್ಲುವನೋ ಅಂಥವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು. ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವಮಾನ್ಯವನ್ನು ಕೊಡುವನು
ಎಂದು ಮಾತಾಡಿಕೊಳ್ಳುತ್ತಿದ್ದರು. ದಾವಿದನು,
ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು? ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ
ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು ಅವರು,
ಇಂತಿಂಥದ್ದು ದೊರಕುವುದು.
ದಾವಿದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲೀಯಾಬನು ಕೇಳಿ ಕೋಪಗೊಂಡು,
ನೀನು ಇಲ್ಲಿಗೆ ಬಂದದ್ದೇಕೆ? ಅಡವಿಯಲ್ಲಿರುವ 4-6 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟತನವೂ ನನಗೆ ಗೊತ್ತದೆ. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ
ಎಂದು ಅವನನ್ನು ಗದರಿಸಲು,
ನಾನೇನು ತಪ್ಪು ಮಾಡಿದೆನು? ಬರೀ ಮಾತಾಡಿದೆನಷ್ಟೇ
ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೆಯೇ ವಿಚಾರ ಮಾಡಲು ಜನರು ಮುಂಚಿನಂತೆಯೇ ಉತ್ತರ ಕೊಟ್ಟರು. ದಾವಿದನು ಈ ಪ್ರಕಾರ ವಿಚಾರಿಸುತ್ತಿರುವುದನ್ನು ಕೇಳಿದವರು ಸೌಲನಿಗೆ ತಿಳಿಸಿದರು. ಅವನು ಇವನನ್ನು ಕರೆ ಕಳುಹಿಸಿದನು. ದಾವಿದನು ಸೌಲನಿಗೆ,
ಆ ಫಿಲಿಸ್ಟನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು
ಅನ್ನಲು ಸೌಲನು ಅವನಿಗೆ,
ನೀನು ಅವನೊಡನೆ ಕಾದಾಡಲಾರಿ. ನೀನಿನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು
ಎಂದು ಹೇಳಿದನು. ಆಗ ದಾವಿದನು ಅವನಿಗೆ,
ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನೆಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕುಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಸ್ಟಿನೆಗೂ ಆಗಬೇಕು
ಎನ್ನಲು ದಾವಿದನು ಸೌಲನಿಗೆ,
ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವನು
ಎನ್ನಲು ಸೌಲನು ದಾವಿದನಿಗೆ,
ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ
ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಣವನ್ನಿಟ್ಟನು. ದಾವಿದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ,
ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ
ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಸ್ಟಿಯನ ಬಳಿಗೆ ಹೋದನು. ಇತ್ತ ಫಿಲಿಸ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಸ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ,
ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನೋಯ್ಯೋ
ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ,
ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ
ಅಂದನು. ಆಗ ದಾವೀದನು ಅವನಿಗೆ,
ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು
ಅಂದನು. ಕೂಡಲೇ ಆ ಫಿಲಿಸ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಸ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಸ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಕ್ಕೆ ಹೊಕ್ಕಿತು. ಅವನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವಿದನು ಕತ್ತಿಯಿಂದಲ ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಸ್ಟಿಯರು ತಮ್ಮ ರಣವೀರನು ಸತ್ತು ಹೋದುದನ್ನು ಕಂಡು ಓಡಿ ಹೋದರು.
ದಾವಿದ ಮತ್ತು ಗೊಲ್ಯಾತನ ವೃತ್ತಾಂತ ನಮಗೆ ಧೈರ್ಯದ ಪಾಠವಾಗಿದೆ. ಅದರ ಜೊತೆ ಪ್ರಾಯೋಗಿಕ ವಿವೇಕ ಮತ್ತು ನಂಬಿಕೆಯ ಪಾಠವೂ ಇದರಲ್ಲಿ ಇದೆ. ರಣರಂಗಕ್ಕೆ ಹೋಗಿ ಅಣ್ಣಂದರಿಗೆ ಊಟ ಕೊಟ್ಟು ಬಾ ಅಂತ ತಂದೆ ಹೇಳಿದಾಗ ದಾವಿದ ಕೆಲಸ ಮಾಡ್ತಿದ್ದ. ದಾವಿದ ಈಗ ಒಂದೇ ಸಮಯದಲ್ಲಿ 2 ಕೆಲಸ ಮಾಡಬೇಕಿತ್ತು. ತನ್ನ ಕುರಿಗಳನ್ನು ಕಾಯ್ತಾ ಅದೇ ಸಮಯದಲ್ಲಿ ಹಲವಾರು ಮೈಲಿ ದೂರ ಇರೋ ರಣರಂಗಕ್ಕೆ ಹೋಗಿ ಹೇಗೆ ತಾನೇ ಊಟ ಕೊಡಲಾಗ್ತದೆ? ಆಗ ಅವನು ಪ್ರಾಯೋಗಿಕ ವಿವೇಕ ತೋರಿಸಿದ. ಅವನು ಭರವಸಾರ್ಹ ವ್ಯಕ್ತಿ ಅಂತ ಕೂಡ ತೋರಿಸ್ಕೊಟ್ಟ. ದಾವೀದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನೊಪ್ಪಿಸಿ ತನ್ನ ತಂದೆಯಾದ ಇಷಯನ್ನು ಹೇಳಿದವುಗಳನ್ನು ತೆಗೆದುಕೊಂಡು ಹೊರಟನು ಅಂತ ಬೈಬಲ್ ಹೇಳ್ತದೆ. ಅಲ್ಲಿ ಹೋದಾಗ ಭಯಭ್ರಾಂತಿಗೊಳಿಸೋ ಸನ್ನಿವೇಶವನ್ನು ನೋಡ್ದ. ಅಣ್ಣಂದ್ರನ್ನು ನೋಡಲು ಬಂದ ದಾವೀದ ಈಗ ಇಡೀ ಇಸ್ರಾಯೇಲ್ಯರು ಗೊಲ್ಯಾತನ ರೊಚ್ಚಿಗೆಬ್ಬಿಸೋ ಮಾತುಗಳನ್ನು ಕೇಳಿಯೂ ಅಸಹಾಯಕರಾಗಿ ತಲೆ ತಗ್ಗಿಸಿ ನಿಂತಿರೋದನ್ನು ನೋಡ್ದ. ತಕ್ಷಣ ದಾವಿದ ತೋರಿಸಿದ ಪ್ರತಿಕ್ರಿಯೆ ಅವನಲ್ಲಿ ಧೈರ್ಯವಿತ್ತು ಎಂದು ತೋರಿಸ್ತದೆ. ಯೆಹೋವ ದೇವರನ್ನು ಅವಮಾನಿಸ್ತಿರೋ ಇಂಥ ದುರಹಂಕಾರಿಯನ್ನು ಯಾಕೆ ಯಾರು ಬಗ್ಗಬಡಿಯಲಿಲ್ಲ ಎಂದು ಕೇಳಿದ. ಆದರೆ ದಾವಿದನ ಸ್ವಂತ ಅಣ್ಣ ಎಲ್ಯಾಬ ಎಲ್ಲರ ಮುಂದೆ ದಾವಿದನಿಗೆ, ಯಾಕೋ ಬಂದ ಇಲ್ಲಿಗೆ? ಅಪ್ಪನ ಕುರಿ ಕಾಯೋದನ್ ಬಿಟ್ಟು ಯುದ್ಧ ನೋಡಿ ಮಜಾ ಮಾಡಕ್ ಬಂದ್ಯಾ ಎಂದು ಬೈದ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ದಾವಿದ ಗೊಲ್ಯಾತನ ಜೊತೆ ಯುದ್ಧ ಮಾಡಲು ಮುಂದಾದ. ಆದರೆ ರಾಜ ಅವನನ್ನು ಬಿಡಲಿಲ್ಲ. ದಾವಿದನ, ಅವನಿನ್ನೂ ಹುಡುಗ, ಖಂಡಿತ ಗೊಲ್ಯಾತನನ್ನು ಸೋಲಿಸಲು ಆಗೋದಿಲ್ಲ ಎಂದು ಸೌಲ ಹೇಳಿದ. ನಿರುತ್ತೇಜನಗೊಳಿಸೋ ಇಂಥ ಸನ್ನಿವೇಶದಲ್ಲಿ ದಾವಿದ ಏನ್ ಮಾಡ್ದ? ಧೈರ್ಯ ತೋರಿಸ್ದ. ಆ ಧೈರ್ಯ ಕೆಲಸಕ್ಕೆ ಕೈ ಹಾಕಲು ಬೇಕಾದ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬಲವನ್ನು ನೀಡಿತು. ಹಿಂದೆ ಯೆಹೋವನು ಅವನಿಗೇನೆಲ್ಲ ಮಾಡಿದ್ದ ಎಂದು ನೆನಪಿಸಿಕೊಂಡ. ಮನುಷ್ಯರಿಗಿಂತ ಶಕ್ತಿ ಮತ್ತು ವೇಗದಲ್ಲಿ ಬಲಿಷ್ಠವಾಗಿರೋ ಕರಡಿ ಮತ್ತು ಸಿಂಹದಿಂದ ಯೆಹೋವನು ತನ್ನನ್ನು ಹೇಗೆ ಕಾಪಾಡಿದ ಎಂದು ದಾವಿದ ಯಾವತ್ತೂ ಮರೆಯಲಿಲ್ಲ. ಯಹೋವನು ಆ ಕ್ರೂರ ಮೃಗಗಳಿಂದ ದಾವಿದನನ್ನು ಕೇವಲ ಕಾಪಾಡಿದ್ದು ಮಾತ್ರವಲ್ಲ, ಬದಲಿಗೆ ಅವುಗಳನ್ನು ಕೊಂದು ಹಾಕಲು ಸಹಾಯ ಮಾಡಿದ. ಅದಕ್ಕೆ ದಾವಿದ ಭರವಸೆಯಿಂದ, ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎಂದು ಹೇಳಿದ. ನಮಗೆ ನಿರುತ್ತೇಜನ ಆದಾಗ ಅಥವಾ ನಾವು ಕುಗ್ಗಿ ಹೋದಾಗ ಯಹೋವನು ಈ ಹಿಂದೆ ನಮ್ಮನ್ನು ಹೇಗೆಲ್ಲ ಸಂಕಷ್ಟದ ಸುಳಿಯಿಂದ ಕಾಪಾಡಿದ್ದಾನೆ ಎಂದು ಧ್ಯಾನಿಸ್ತೇವಾ? ಧ್ಯಾನಿಸೋಣ. ದಾವಿದ ಧೈರ್ಯ ತೋರಿಸಿ ಕೆಲಸಕ್ಕೆ ಕೈ ಹಾಕಿದ. ಅವನು ಪ್ರಾಯೋಗಿಕ ನಿರ್ಣಯಗಳನ್ನು ಮಾಡಿ ಯಶಸ್ಸನ್ನು ಪಡೆದ. ಉದಾಹರಣೆಗೆ, ಸೌಲ ಯುದ್ಧಕ್ಕಾಗಿ ಆಯುಧಗಳನ್ನು ಧರಿಸಲು ಕೊಟ್ಟಾಗ ದಾವಿದ ಅದನ್ನು ಧರಿಸಲು ಪ್ರಯತ್ನಿಸಿದನು. ಆದರೆ ಆ ತಾಮ್ರದ ಶಿರಸ್ತ್ರಾಣ ಕವಚ ಧರಿಸಿ ಕತ್ತಿಯನ್ನು ಬಿಗಿದುಕೊಂಡು ನಡೆಯಲಾಗಲಿಲ್ಲ. ಆಗ ಅವನೇನು ಮಾಡ್ದ? ಅದನ್ನೆಲ್ಲ ತೆಗೆದಿಟ್ಟ. ಆ ಎಲ್ಲ ಭಾರವನ್ನು ತೆಗೆದು ಮುಂದೆ ಹೋದ. ನಮ್ಮ ಬಗ್ಗೆ ಏನು? ಹಲವಾರು ವರ್ಷಗಳಿಂದ ನಾವು ಸಹ ಜೀವನದಲ್ಲಿ ಮುಖ್ಯವಲ್ಲದ ವಸ್ತುಗಳಿಂದಾಗಿ ಅಥವಾ ಅನಾವಶ್ಯಕವಾದ ಚಟುವಟಿಕೆಗಳಿಂದಾಗಿ ಭಾರವನ್ನು ಹೊರುತ್ತಿರಬಹುದು. ಇವು ನಮ್ಮ ಆಧ್ಯಾತ್ಮಿಕತೆಯನ್ನು ಕಡಿಮೆ ಮಾಡಿಬಿಡಬಹುದು. ನಿಮ್ಮ ಜೀವನದಲ್ಲೂ ಇದು ನಿಜವಾದರೆ ಯಾಕೆ ನೀವು ಸಹ ಕೆಲಸಕ್ಕೆ ಕೈ ಹಾಕಬಾರದು? ನಿಮಗಿರೋ ಸ್ವತ್ತುಗಳನ್ನು, ಹವ್ಯಾಸಗಳನ್ನು ಪರೀಕ್ಷಿಸಿ ಮತ್ತು ಯಾವುದು ಭಾರವಾಗ್ತದೋ ಅದನ್ನು ತೆಗೆದುಬಿಡಿ. ನಮ್ಮ ಜೀವನವನ್ನು ಸರಳವಾಗಿಟ್ಟುಕೊಂಡ್ರೆ ಯಹೋವನ ಸೇವೆ ಮಾಡೋದರ ಮೇಲೆ ನಮ್ಮ ಗಮನವನ್ನು ಇಡಬಹುದು. ನಮ್ಮೆಲ್ಲರಂತೆಯೇ ದಾವಿದ ಕೂಡ ಪರಿಪೂರ್ಣನಾಗಿರಲಿಲ್ಲ. ಆದರೆ ಅವನ ಧೈರ್ಯ ಮತ್ತು ನಿರ್ಧಾರಗಳು ಅವನನ್ನು ಯಹೋವನಿಗೆ ಆಪ್ತ ಸ್ನೇಹಿತನಾಗಿ ಮಾಡಿದವು. ಆದ್ದರಿಂದ ಅವನ ಜೀವನದ ಕೊನೆಯಲ್ಲಿ ದಾವಿದ ಸಂಪೂರ್ಣ ವಾಕ್ ಸ್ವಾತಂತ್ರ್ಯದಿಂದ ತನ್ನ ಮಗನಿಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು ಎಂದು ಪ್ರೋತ್ಸಾಹಿಸಿದ.